यदितन्तावभक्तानाम् अस्माकम् नृहरे हरे तदासु कार्यम् कार्यज्ञ प्रलयर्कायित प्रभ हरिकथामृतसार गुरुगळ करुणदिन्दापणितु पेळुवे परम भगवद् भक्तरिदनादरदि केळुवुदु आदरदि केळुवुदु कृष्ण ಮಾತೃಕಾ ಸಂಧಿ ನೋಡ್ತಾ ಬಂದಿದ್ದೀವಿ. ಮಾತೃಕಾ ಸಂಧಿ ವಿಶೇಷ ಏನು ಅಂದ್ರೆ ಇದು ಮೋಕ್ಷ ಸಾಧನೆಗೆ ಅನಿಷ್ಟ ನಿವೃತ್ತಿಯಾಗಿ ಮೋಕ್ಷ ಸಾಧನೆಗೆ ಹೇಗೆ ಬಳಸಬೇಕು ಈ ಮಾತೃಕಾ ಅಂದ್ರೆ ಈ ಮಾತೃ ಈ ಒಂದು ಅಕ್ಷರಗಳು ಮತ್ತು ಅದರಿಂದ ಅಕ್ಷರ ಸಂಯೋಜನೆಯಿಂದ ಬರುವಂತ ಆ ಮಾತುಗಳು ಅದಕ್ಕೆ ಮಾತೃ ಅಂತಾನು ಕರೀತಾರೆ. ಈ ಮಾತೃಕಾ ಸಂಧಿ ಆ ಒಂದು ನಮ್ಗೆ ಆನಂದಕರವಾದಂತ ಮೋಕ್ಷವನ್ನ ಕೊಡಬಲ್ಲದು ಅದಕ್ಕೆ ಮಾತೃಕಾ ಸಂಧಿ ಅಂತ ಕರೀತಾರೆ. ಸೊ ಅದನ್ನ ನೋಡ್ತಾ ಬಂದಿದ್ವಿ ಅಂದ್ರೆ ಈ ದೇವರು ನಮ್ಮ ದೇಹದಲ್ಲೇ ಇದ್ದಾನೆ, ಇನ್ನೆಲ್ಲೋ ಹುಡ್ಕೊಂಡು ಹೋಗ್ಬೇಕಾಗಿಲ್ಲ, ನಮ್ಮ ದೇಹದಲ್ಲೇ ಅವನು ಇದ್ದಾನೆ, ಎಲ್ಲಿ ಇದ್ದಾನೆ ಅಂತ ಒಳಗೆ ನೋಡುವಂತ ಒಳಗೆ ನೋಡಿ ಕರ್ಮಗಳನ್ನ ಮಾಡಬೇಕು. ಒಳಗೆ ದೇವರು ಇದ್ದಾನೆ ಅಂತ ನಾವು ತಿಳ್ಕೊಂಡ ಮೇಲೆ ತಿಳ್ಕೊಳ್ತಾ ಕರ್ಮಗಳನ್ನ ಮಾಡಿದ್ರೆ ಯಾವುದೇ ಕರ್ಮ ಮಾಡಿದ್ರು ಅದು ಒಳ್ಳೆಯ ಕರ್ಮವೇ ಆಗತ್ತೆ. ಮತ್ತೆ ಭಗವಂತನಲ್ಲಿ ನಿಂತಾಗ ನಮ್ಮ ಒಳಗಿರುವಂತ ಭಗವಂತನಲ್ಲಿ ನಿಲ್ಲಬೇಕು. ಇದನ್ನ ಇಲ್ಲಿ ಹೇಳ್ತಾರೆ. ನಾವು ಇಷ್ಟು ತನಕ ಹೃದಯ ಆಯ್ತು, ಹೃದಯ ಆದ ಮೇಲೆ ಇವಾಗ ಕಂಠ ಪ್ರದೇಶಕ್ಕೆ ಬರ್ತಾರೆ. ಕಂಠ ಪ್ರದೇಶದಲ್ಲಿ ಏನಿದೆ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಕುತ್ತಿಗೆ ಅಂತ ನಾವು ತಿಳ್ಕೊಂಡಿದ್ದೀವಿ. ಒಳಗೆ ಹೋಗಿ ನೋಡಿದಾಗ ಈ ಕುತ್ತಿಗೆಯಲ್ಲಿ ಹೇಗಿದೆ ಏನಿದೆ ಅಂತ ನಾವು ತಿಳ್ಕೊಂಡಾಗ ಯಾರು ನಮ್ಮಿಂದ ಶಬ್ದವನ್ನ ನುಡಿದು ನುಡಿಸ್ತಾರ ಅಂತ ಗೊತ್ತಾಗತ್ತೆ. ಇಲ್ಲಿ ಹೇಳ್ತಾರೆ, ದ್ವಿದಳ ಪದ್ಮವು ಶೋಭಿಪುದು ಕಂಠದಲ್ಲಿ ಮುಖ್ಯ ಪ್ರಾಣ ತನ್ನಯ ಸುಧತಿ ಇಂದೊಡಗೂಡಿ ಹಂಸೋಪಾಸನೆಯ ಮಾಡ್ಪ ಉದಕ ಅನ್ನಾದಿಗಳಿಗೆ ಅವಕಾಶದ ತಾನಾಗಿತ್ತು ಸಂಸರಿ ಇದು ಉದಾನಾದಿಗನು ಶಬ್ದವ ನುಡಿದು ನುಡಿಸುವ ಸರ್ವ ಜೀವರುಳು ಅಂತ ಹೇಳ್ತಾರೆ. ಸರ್ವ ಜೀವರುಳು ಎಲ್ಲಾ ಜೀವಗಳೇನು ಅಂದ್ರೆ ಸರ್ವ ಜೀವರುಳು ಅಂದ್ರ ಎಲ್ಲವೂ ಜಡವನ್ನ ಬಿಟ್ಟು ಬಿಟ್ರೆ, ನಾವು ಜಡ ಪದಾರ್ಥಗಳನ್ನ ಬಿಟ್ಟು ಬಿಟ್ರೆ ಉಳಿದದೆಲ್ಲವೂ ಜೀವವೇ ಆಗತ್ತ. ಅದು ಒಂದು. ಇನ್ನೊಂದು, ಜಡ ಪದಾರ್ಥಗಳು ತಕೊಂಡ್ರನು ಜಡ ಪದಾರ್ಥವನ್ನ ನಿಯಮನ ಮಾಡ್ಲಕ್ಕೆ ಅಲ್ಲಲ್ಲಿ ಆ ಒಂದು ದೇವತೆಗಳು ನಿಂತೇ ಇದ್ದಾರೆ. ಅಲ್ಲಿನೂ ದೇವತೆಗಳು ಇಲ್ಲದ ಜಾಗೇನೇ ಇಲ್ಲ ಈ ಬ್ರಹ್ಮಾಂಡದಲ್ಲಿ. ಇನ್ನೂ ಸರಿ, ಪಿಂಡಾಂಡ ಇಸ್ ಅ ಮಿನಿಯೇಚರ್ ಆಫ್ ಬ್ರಹ್ಮಾಂಡ. ಸೊ ಎಲ್ಲ ಜಡ ಪದಾರ್ಥದಲ್ಲಿನೂ ದೇವತೆಗಳು ಇದ್ದಾರೆ. ಸೊ ಆ ದೇವತೆಗಳ ಒಳಗೇನು ಜಡದಲ್ಲಿ ಇರುವಂತ ದೇವತೆಗಳಲ್ಲಿ, ಸೊ ಆ ದೇವತೆಗಳಲ್ಲಿ ಅಲ್ಲಿನೂ ಅವರಿದ್ದು, ಯಾಕೆಂದ್ರೆ ಅವರು ಕಂಟಿನ್ಯೂಸ್ ಆಗ ದೇವರ ಸ್ಮರಣೆ ಮಾಡ್ತಾನೆ ಇರ್ತಾರೆ. ಅದಕ್ಕೆ ಆ ಎಲ್ಲದಲ್ಲಿನೂ ಇದ್ದು ಸರ್ವ ಜೀವರೊಳಗೆ ಇದ್ದು ಏನು ಮಾಡ್ತಾ ಇದ್ದಾನೆ ಅವನು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ, ಯಾರಿದ್ದಾರಂತ. ಸೊ ಅದು ನಮ್ಮ ದೇಹದಲ್ಲಿ ಎಲ್ಲಿ ಇದೆ ಅಂತ. ದ್ವಿದಳ ಪದ್ಮ ಆ ನಮ್ಮ ಕುತ್ತಿಗೆಯಲ್ಲಿ ಇರುವಂತ ಆ ಪದ್ಮ ಇದಲ್ಲ, ಈ ಪದ್ಮ ಕುತ್ತಿಗೆ ಸ್ಥಾನದಲ್ಲಿ ಇರುವಂತಹ ಪದ್ಮ ಬಿಳಿಯಾದ ಪದ್ಮ, ಕೆಂಪು ಪದ್ಮ ಇಲ್ಲ, ಬಿಳಿಯಾದ ಪದ್ಮ. ಅದಕ್ಕೆ ನೋಡಿ, ಅದಕ್ಕೆ ಹೇಳವ ಕಂಪು ಕಂಠ ಅಂತ ಹೇಳ್ತಾರೆ. ಅಂದ್ರೆ ಬಿಳಿಯಾಗೆ ಶಂಖದಂತೆ ಇರುವಂತದ್ದು ಅಂತಾನು ಅದಕ್ಕೆ ಹೇಳ್ತಾರೆ. ಅಂದ್ರೆ ಶಂಖದಂತೆ ಅಂದ್ರೆ ಆ ಶೇಪ್ ಅಂತಿಲ್ಲ, ಅದಕ್ಕೆ ಎರಡು ತಗೊಳ್ತೀವಿ. ಒಂದು ಶಂಖದ ನಾದ ಹೇಗಿರುತ್ತೋ ಹಾಗಿರುವಂತದ್ದು, ಅಲ್ಲಿಂದ ಶಬ್ದ ಬರುತ್ತೆ ಅಂತ. ಒಂದು ಇನ್ನೊಂದು ಆ ಒಂದು ಬಿಳಿ ಬಣ್ಣ. ಸೊ ಆ ಬಿಳಿ ಬಣ್ಣ ಅಲ್ಲಿ ಇರುವಂತ ತಾವರೆ ಅಂತ, ಆ ಒಂದು ತಾವರೆ ಬಿಳಿ ಬಣ್ಣ ಅದು ನೆನ್ಪಿಟ್ಟುಕೊಳ್ಳಕ್ಕೆ ಹೇಳ್ತಾ ಇದ್ದೀನಿ. ಸೊ ಅದು ಬಿಳಿ ಬಣ್ಣದಿಂದ ಇರುವಂತ ಆ ಪದ್ಮ, ಆ ಪದ್ಮಕ್ಕೆ ಎಷ್ಟು ದಳ ಇದೆ ಅಂದ್ರೆ ಎರಡು ದಳ ಅಂತ ಹೇಳ್ತಾರೆ. ಎರಡು ದಳ ಇದು ಆಚಾರ್ಯರು ತಂತ್ರಸಾರ ಸಂಗ್ರಹದಲ್ಲಿ ಹೇಳಿರುವಂತದ್ದು, ಎರಡು ದಳ ಇಲ್ಲಿ ಇರುವಂತದ್ದು ಅಂತ. ಇದನ್ನೇ ಸ್ವಲ್ಪ ವಿಸ್ತಾರ ಮಾಡಿ ದಾಸ ಸಾಹಿತ್ಯದಲ್ಲಿ ಇದು ಒಂದು 16 ದಳ ಅಂತಾನು ಬರುತ್ತೆ. ಅದು ಹೇಗೆ ಅಂದ್ರೆ ಅದು ನೋಡಿದೀವಿ. ಎರಡು ದಳ ಅಂದ್ರೆ ಮುಖ್ಯವಾಗಿ ಇರುವಂತ ಎರಡು ದಳಗಳು ಇದೆ ಅಂತ. ಏನ್ ಎರಡು ಅಂದ್ರೆ ಆ ಮುಖ್ಯ ಪ್ರಾಣ. ಎರಡು ದಳ ತಕೊಂಡ್ರೆ ನೀವು ಎರಡು ಒಂದು ಲೆಫ್ಟ್ ರೈಟ್ ಅಂತ ದಳಗಳು ಹಾಕಿದ್ರೆ ಈಚೆ ಒಂದು ಆಚೆ ಒಂದು ಪ್ರೊಪೋರ್ಷನೇಟ್ ಆಗಿ ಹಾಕ್ತೀವಿ ನಾವು. ಹಾಗೆ ದಳಗಳನ್ನ ಹಾಕಿದಾಗೆ ಒಂದು ಕಡೆ ಇರೋದು ಮುಖ್ಯ ಪ್ರಾಣ, ಇನ್ನೊಂದು ಕಡೆ ಇದು ಬಲಭಾಗ ಎಡಭಾಗ ತರನೇ ಇದು ಬರುತ್ತೆ. ಸೊ ಒಂದು ಕಡೆ ಇರೋದು ಮುಖ್ಯ ಪ್ರಾಣ, ಇನ್ನೊಂದು ಕಡೆ ಇರೋದು ಭಾರತೀ ದೇವಿ ಅಂತ ಆಗತ್ತೆ. ಸೊ ಹೀಗೆ ಎರಡು ಅಂತ ತಕೊಂಡು ಎಲ್ಲರೂ ಉಳಿದರು ಎಲ್ಲರೂ ಇವರ ಮಕ್ಕಳೇ ಆಗಿಬಿಡ್ತಾರೆ. ಸೊ ಅವರು ಮಕ್ಕಳೆಲ್ಲ ಸೇರ್ಕೊಂಡು ಅದು ಬಂದು ಕಲಾಭಿಮಾನಿ ದೇವತಾ ಅಂತ ಹೇಳಿ 16 ಎರಡೂ ಅಂತ ಹೇಳಿದ್ರು. ಒಂದೊಂದಲ್ಲಿ 8-8 ಸ್ಟೋರಿ ಸೇರಿದ್ರೆ 16. ಸೊ ಹೀಗೆ 16 ದಳ ಅಂಬೋದನ್ನೇ ಮೇನ್ ಆಗಿ ಮುಖ್ಯವಾಗಿ ನೀವು ಚಿಂತನೆ ಮಾಡೋದು ಇಬ್ಬರೇ. ಯಾಕೆ ಇಲ್ಲಿ ಎರಡು ಹೇಳೋದು, ಇನ್ನೊಂದು ಪರ್ಪಸ್ ಏನು ಅಂದ್ರೆ ಎರಡು ದಿನದಲ್ಲೇ ಮುಖ್ಯವಾಗಿ ಈ ಕಾರ್ಯ ಆಗತ್ತೆ, ಎರಡು ಕಾರ್ಯಗಳು ವಿಶೇಷವಾಗವೂ ಆಗತ್ತೆ, ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ದ್ವಿದಳ ಪದ್ಮವು ಶೋಭಿಪುದು ಕಂಠದಲ್ಲಿ ಇದೆ, ಮುಖ್ಯ ಪ್ರಾಣ ತನ್ನಯ ಸುಗದಿ ಅಂದ್ರೆ ಭಾರತೀ ದೇವಿ ಸಹಿತನಾಗ ಇಲ್ಲಿ ಇದ್ದಾನೆ. ಇಲ್ಲಿ ಇದ್ದು ಅವನು ಮಾಡುವಂತ ಕೆಲಸ ಯಾವುದು ಅದನ್ನ ನಾವು ಹಂಸ ಸುಳಾದಿಯಲ್ಲಿ ವಿವರವಾಗಿ ನೋಡಿದೀವಿ. ಸೊ ಹಂಸ ಉಪಾಸನೆಯನ್ನ ಅವನು ಮಾಡ್ತಾನೆ, ಹಂಸ ಅಲ್ಲಿ ನಿಂತು ಹೃದಯದಲ್ಲಿ ಮಾಡ್ತಾನ ಇಲ್ಲಿ ಮಾಡ್ತಾನ ಅಂದ್ರೆ ಹೃದಯದಲ್ಲಿ ಇದ್ದು ಮುಖ್ಯವಾಗಿ ಮಾಡ್ತಾ ಇದ್ದಾನೆ. ಇಲ್ಲಿನೂ ಒಂದು ರೂಪ, ಇಲ್ಲಿ ಆಗಬೇಕಾದ ಕಾರ್ಯಕ್ಕೆ ಇಲ್ಲಿನೂ ಅವನ ರೂಪ ಎಲ್ಲಾ ಕಡೆಯೂ ಇರುತ್ತೆ. ಇಲ್ಲಿನೂ ಇದ್ದು ಅವನು ಎಲ್ಲಾ ರೂಪಗಳನ್ನು ಅದು ಹಂಸ ಸೋಹಂ ಸ್ವಾಹ ಅಂಬೋದನ್ನ ಎಲ್ಲ ಕಡೆನೂ ಅವನು ಇದ್ದು ಮಾಡಲೇ ಅವನು ಬೇಕು. ಸೊ ಮಾಡ್ತಾ ಏನು ಹಂಸ ಸೋಹಂ ಸ್ವಾಹ ಅಂದ್ರೆ ಏನು, ಬೇಸಿಕಲಿ ಭಗವಂತ ನೀನು ನಿರ್ದೋಷನಾಗಿ ಇದ್ದಿ, ಆಮೇಲೆ ನಿನ್ನಲ್ಲಿ ದೋಷ ಇಲ್ಲ, ಗುಣಪೂರ್ಣನಾಗಿ ಇದ್ದಿ, ಎಲ್ಲವೂ ನಿನ್ನದೇ, ನಾನ್ ಮಾಡುವಂತ ಪ್ರತಿ ಕಾರ್ಯವೂ ನೀನೇ ಮಾಡ್ತಾ ಇದ್ದ, ಸ್ವಾಹ ಎಲ್ಲವೂ ನಿನ್ನದೇ ಎಂಬ ಭಾವನೆ. ಅದು ಎಲ್ಲಿ ನಿಂತು ಮಾಡ್ತಾ ಇದ್ದಾರಂದ್ರೆ ಎಲ್ಲ ಕಡೆನೂ ನಿಂತು ಮಾಡ್ತಾ ಇದ್ದಾರೆ. ಈ ಜೀವಿ ಒಳಗೆ ಇದ್ದು ವಿಶೇಷವಾಗಿ ಮಾಡುವ ಮೂಲಕವಾಗೆ ನಮ್ಗೆ ಆ ಒಂದು ಪ್ರಾಣ ಆ ಶ್ವಾಸ ರೂಪಕವಾಗೆ ಜಪವಾಗೆ ಒಳಗೆ ಇರತ್ತೆ ಅಷ್ಟೇ, ಅದನ್ನ ಇಲ್ಲಿ ಹೇಳ್ತಾರೆ. ಸೊ ಇಲ್ಲಿ ಕೂಡಿ ಹಂಸೋಪಾಸನೆಯ ಮಾಡ್ಪ, ಹಂಸ ರೂಪ ಭಗವಂತನನ್ನ ವಿಶೇಷವಾಗಿ ಇಲ್ಲಿ ಸ್ಮರಣೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ, ಹಂಸೋಪಾಸನೆಯ ಮಾಡ್ಪ. ಆಮೇಲೆ ಇಲ್ಲಿ ವಿಶೇಷವಾಗಿ ಅವನು ಮಾಡುವಂತ ಕಾರ್ಯ ಏನು ಅಂತ ಹೇಳ್ತಾರೆ. ಇಲ್ಲಿ ಏನಾಗತ್ತೆ, ಎರಡು ಕಾರ್ಯಗಳನ್ನ ಇಲ್ಲಿ ಹೇಳ್ತಾರೆ. ಒಂದು ಬಂದು ಏನಾಗತ್ತೆ, ಇಲ್ಲಿ ಕಂಠದಲ್ಲಿ ಇದ್ದು ನಮ್ಗೆ ಮಾಡುವಂತದ್ದು, ಒಂದು ಮಾತಾಡ್ತೀವಿ, ಇನ್ನೊಂದು ಊಟ ಮಾಡ್ತೀವಿ. ಎರಡು ಮಾಡ್ತೀವಿ ಬೇಸಿಕಲಿ, ನಾವು ಮಾತಾಡೋದು ಆಮೇಲೆ ಊಟ ಮಾಡೋದು. ಸೊ ಅದನ್ನೇ ಇಲ್ಲಿ ವಿಶೇಷವಾಗಿ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಉದಕ ಅನ್ನಾದಿಗಳಿಗೆ ಅವಕಾಶದನು ಸ್ಥಾನ ಆಗಿದ್ದು, ಉದಕ ಅನ್ನಾದಿಗಳಿಗೆ ಉದಕ ನೀರು, ನಾವು ನೀರು ಕುಡಿಯುವಾಗ ಆ ಅದು ನಮ್ಗೆ ದೇಹದ ಸ್ವಲ್ಪ ಪರಿಚಯ ಇದ್ರೆ ಅದು ಈಸಿಯಾಗಿ ಅರ್ಥ ಆಗತ್ತೆ. ಏನಂದ್ರೆ ಆ ಭಗವಂತ ಬಂದು ಅಲ್ಲಿ ನಾವು ನೋಡಿದಾಗ ನೀರು ಹೋಗೋ ಜಾಗ, ಶ್ವಾಸ ಹೋಗೋ ಜಾಗ, ಎರಡು ಅಲೆ ಇದೆ ಅಲ್ಲೇ, ನಮ್ಗೆ ಗ್ಲಾಟಿಸ್ ಎಪಿಗ್ಲಾಟಿಸ್ ಅಂತ ಅಲ್ಲಿ ಹೇಳುವಾಗ ಎರಡು ಇದೆ. ಸೊ ನೀರು ಅನ್ನ ಕುಡಿಯುವಾಗ ಆ ಒಂದು ಲಂಗ್ಸ್ಗೆ ಹೋಗುವಂತ ಆ ಶ್ವಾಸಕ್ಕೆ ಸಂಬಂಧಪಟ್ಟ ಪ್ಯಾಸೇಜ್ ಅನ್ನ ಮುಚ್ಚಬೇಕು. ಅವಾಗ ನಾವು ಹಾಕುವಂತ ಅನ್ನ ನೀರು ಹೊಟ್ಟೆಗೆ ಹೋಗುತ್ತೆ. ಆಮೇಲೆ ಅದರ್ ಟೈಮ್ಸ್ ಹೊಟ್ಟೆಗೆ ಹೋಗೋದು ಇರತ್ತೆ, ಆಮೇಲೆ ಅದರ್ ಟೈಮ್ಸ್ ಇವಾಗ ಮಾತಾಡ್ತಾ ಇರೋದು ಈ ಕೆಲಸ ಎಲ್ಲ ಮಾಡುವಾಗ ಅದನ್ನ ಮುಚ್ಚಿ ಈ ಒಂದು ಶ್ವಾಸ ಅಂದ್ರೆ ಒಳಗಿಂದ ಆ ಗಾಳಿಗೆ ಒಂದು ಅವಕಾಶ ಮಾಡಬೇಕು, ಗಾಳಿ ಹೊರಗೆ ಬರುವಂತೆ ಒಳಗೆ ಬರುವಂತೆ ಒಂದು ಅವಕಾಶ ಮಾಡಬೇಕು ಗಾಳಿಗೆ. ಲಂಗ್ಸ್ ಬೇರೆ, ಆ ಒಂದು ನಮ್ಮ ಇಂಟೆಸ್ಟೈನ್ ಸ್ಟಮಕ್ ಅದು ಬೇರೆ ಇರುತ್ತೆ. ಸೊ ಹೀಗೆ ಎರಡು ವಿಧ ಕೆಲಸಗಳನ್ನು ಇವನು ಮಾಡ್ತಾ ಇದ್ದಾನೆ ಅಂತ ಹೇಳ್ತಾರೆ. ಅದನ್ನ ಅವನು ಎರಡು ರೂಪದಿಂದ ಮುಖ್ಯವಾಗಿ ಮಾಡ್ತಾನಂತ ಅಲ್ಲಿ ನಾಡಿ ವಿಷಯ ಬಂದಾಗ ನೋಡಿದ್ದೀವಿ. ಹೇಗೆ ಅಂದ್ರೆ ಅಲ್ಲಿ ನೋಡೋವಾಗ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಮಾಡುವಂತ ಕೆಲಸಗಳೆಲ್ಲ ನೋಡೋವಾಗ ಉಪಪ್ರಾಣರು ಮಾಡುವಂತ ಕೆಲಸಗಳೆಲ್ಲ ನೋಡ್ತಾ ಬಂದಿದೀವಿ. ಪ್ರಾಣ ಮುಖ್ಯವಾಗಿ ವಾಯುದೇವರ 5 ರೂಪದಿಂದಲೂ ಅವನು ಮಾಡುವಂತದ್ದು ನೋಡಿದೀವಿ. ಇಲ್ಲಿ ಇನ್ನೊಂದು ವಿಶೇಷವನ್ನ ಹೇಳ್ತಾರೆ. ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಅವನು ಧ್ಯಾನ ರೂಪದಿಂದ ನಮ್ಮ ಕಂಠ ಪ್ರದೇಶ, ಕಂಠ ಆ ಒಂದು ಕುತ್ತಿಗೆ ಇದೆ ನೋಡಿ, ಕುತ್ತಿಗೆಯಲ್ಲಿ ಎಲ್ಲವೂ ನಡೆಯುತ್ತೆ. ಏನು ಅಂದ್ರೆ ಆ ಒಂದು ಅಲ್ಲಿ ಇದ್ದು ಬಾಯಾರಿಕೆ, ನಮ್ಗೆ ಎಲ್ಲರೂ ಎಕ್ಸ್ಪೀರಿಯನ್ಸ್ ಮಾಡ್ತೀವಿ, ಬಾಯಾರಿಕೆ ಆಗತ್ತೆ. ಕೃಷ್ಣ ಅಂತ ಹೇಳ್ತೀವಲ್ಲ, ಕೃಷ್ಣ ಆಗತ್ತೆ ನಮ್ಗೆ ಬಾಯಾರಿಕೆ ಆಗೋದು. ಆ ಜಾಗೆಯಿಂದ ಆಗಿ ನೀರು ಸ್ವಲ್ಪ ಬೇಕು ಅಂತ ಕೇಳತ್ತದ್ದು ಬಾಯಾರಿಕೆ ಆಗುವಂತ ಜಾಗೆ. ಸೊ ಆ ತೃಷ್ಣತೆ ಅದನ್ನ ಈ ವ್ಯಾನ ಈ ಕಂಠದಲ್ಲಿ ಇದು ಮಾಡಿದರೆ ಅದಕ್ಕೆ ಕೆಳಗೆ ತಾಳು ತಾಳು ಪ್ರದೇಶದಲ್ಲಿ ಆ ಉದಾನ ಅಂಬ ರೂಪದಿಂದ ಮುಖ್ಯ ಪ್ರಾಣ ತನ್ನ ಹೆಂಡತಿ ಜೊತೆಯಲ್ಲಿ ಇದ್ದು ಉದಾನ ಅಂಬ ಹೆಸರಿಂದ ಅಲ್ಲಿ ಇದ್ದು ಅಲ್ಲಿ ಏನ್ ಮಾಡ್ತಾನೆ ಅಂದ್ರೆ ಆ ಒಂದು ಇಲ್ಲಿ ಹೇಳಿದಂತೆ ಉದಕ ಅನ್ನ, ಉದಕ ಅನ್ನ ನಾವು ಹೊಟ್ಟೆಯಲ್ಲಿ ಹಾಕುವಂತ ನೀರು ಮತ್ತು ಊಟ ಅನ್ನ ಇದಕ್ಕೆ ಅವಕಾಶ ಕೊಡ್ತಾನೆ ಅಂದ್ರೆ ಅದಕ್ಕೆ ಜಾಗ ಮಾಡಿ ಕೊಡ್ಬೇಕು. ಅದು ಹಾಕಿದ್ರೆ ಒಳಗೆ ಹೋಗ್ಬೇಕಲ್ಲ, ಅದಕ್ಕೆ ಅವನು ಜಾಗ ಮಾಡಿ ಕೊಡ್ತಾನೆ. ಇದು ಉದಾನ ಅಂಬಿದೆ ಅದು ಒಂದು ಮಾಡ್ತಾನೆ. ಉದಾನ ಅಂಬೋ ಹೆಸರಿನಿಂದ ಕರೆಸಿಕೊಳ್ಳುತ್ತ ಆ ಅಂದ್ರೆ ಪಂಚಪ್ರಾಣ ಪಂಚಪ್ರಾಣಕ್ಕೆ ಅನಂತವಾಗಿರ್ಬೋದು, ಇಲ್ಲಿ ಡೈರೆಕ್ಟ್ ಆಗಿ ಅವರದ್ದೇ ಆದಂತ ಪಂಚಪ್ರಾಣ ರೂಪದಿಂದ ಉದಾನ ಅಂಬೋ ಒಂದು ತನ್ನ ರೂಪ ವಿಶೇಷ ಆ ರೂಪದಿಂದ ಅವರು ಮಾಡುವಂತ ಕೆಲಸ ಇಲ್ಲಿ ಅಲ್ಲಿ ಇದ್ದು ಅವಕಾಶವೂ ಕೊಡ್ತಾನೆ. ಮತ್ತು ಏನ್ ಮಾಡ್ತಾನ ಉದಾನಾಭಿದನು ಅವಕಾಶದನು ತಾನಾಗಿದ್ದು ತಾನಾಗಿದ್ದುದಾನಾಭಿದನು ಶಬ್ದವ ನುಡಿದು ನುಡಿಸುವ ಸರ್ವ ಜೀವರೊಳಗೆ ಅಂತ ಶಬ್ದವ ನುಡಿದು ನುಡಿಸುವ ಅಂತ ಹೇಳ್ತಾರೆ. ಇದರಿಂದ ನಮ್ಗೆ ಶಬ್ದವೂ ಹೊರಡತ್ತ ಅಂದ್ರೆ ನಮ್ಮ ಹೊಟ್ಟೆಯಿಂದ ಬರತ್ತ ಅಂತ ಹೇಳಿದ್ರು ಅದಕ್ಕೆ ಗಾಳಿ ಬೇಕು, ಹೊಟ್ಟೆಯಿಂದ ಶುರು ಆಗತ್ತೆ, ಅಲ್ಲಿಂದ ಸ್ಪಂದನಾಗಿ ಮನಸ್ಸು ಒಂದನ್ನ ಮಾತಾಡಬೇಕು ಅಂತ ನಾವು ಇಷ್ಟು ಯೋಚನೆ ಮಾಡಲ್ಲ. ಮನಸ್ಸು ಐಕ್ಯ ಮಾಡಿದ್ದನ್ನ ಆ ಒಂದು ಒಳಗಿರುವಂತ ಅಗ್ನಿ ಆ ಸ್ಪಂದನ ಮಾಡಿ ಆ ಗಾಳಿ ಮೂಲಕವಾಗಿ ಇಲ್ಲಿ ಹೃದಯದಿಂದ ಹೊರಡತ್ತಂತ ಹೃದಯದಿಂದ ಹೊರಟು ಅದು ನಮ್ಮ ಕುತ್ತಿಗೆಗೆ ಬಂದು ಕುತ್ತಿಗೆಯಿಂದ ತಾಳು ಪ್ರದೇಶ ಆಮೇಲೆ ಹೊರಗೆ ಬಂದು ಚಿಮ್ಮಿ ಹೊರಗೆ ಅದು ಶಬ್ದವಾಗಿ ಅದು ಹೊರಗೆ ಒಂದು ಒಂದು ಆಕಾರ ಅದಕ್ಕೆ ಬರಬೇಕಂತ ಅದನ್ನ ಮಾಡಿಸುವನು ಶಬ್ದವ ನುಡಿದು ನುಡಿಸುವ. ಇದು ನಾವು ನೋಡ್ತಾನೆ ಬಂದೀವಿ, ಮಾಡಿ ಮಾಡಿಸುವ ನೋಡಿ ನುಡಿಸುವ ಉಂಡು ಉಣಿಪ ನುಡಿದು ನುಡಿಸುವ ಅಂತ ಇಲ್ಲಿ ನೋಡ್ತೀವಿ. ಸೊ ಇಲ್ಲಿ ನುಡಿದು ನುಡಿಸುವ ಅಂಬೋದು ನಾವು ಜನರಲ್ ಆಗಿ ಯಾವುದೇ ಒಂದು ಹರಿತಾಂಸಾರದಲ್ಲಿ ದಾಸಾಹಿತ್ಯದಲ್ಲಿ ಬಂದಾಗ ಈ ಶಬ್ದವನ್ನ ಕೇಳ್ತಾನೆ ಬರ್ತೀವಿ. ಬಿಂಬ 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 ಏನ್ ಹೇಳಿದ್ರು ನಾವು ಬಿಂಬ 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 ಅಂತಾನೆ ನಾವು ಬರ್ತೀವಿ ಅದಕ್ಕೆ. ಅಂದ್ರೆ ದಾಸ ಸಾಹಿತ್ಯದಲ್ಲಿ ಬಿಂಬ ಅಂಬೋ ಕಾನ್ಸೆಪ್ಟ್ ಅನ್ನ ಕೊಟ್ಟಿದಾರ ಅಂಬೋದಕ್ಕೆ ಆ ಉಪನಿಷತ್ಗಳಿನ್ನು ಎಸ್ಪೆಷಲಿ ಆಚಾರ್ಯರ ಆ ಭಾಷೆಗಳಿಂದನು ಅಲ್ಲಿ ಅಂತರ್ಯಾಮಿ ಆತ್ಮ ಅಂಬೋ ಶಬ್ದದಿಂದ ಬಿಂಬ ಅಂತನೂ ಕರೆದಿದ್ದಾರೆ. ಬಿಂಬ ಅಂದ್ರೆ ಆ ಒಳಗೆ ಇರುವಂತ ಆ ಬಿಂಬ ನಾವು ಪ್ರತಿಬಿಂಬ ಅವನು ಬಿಂಬ ಇದ್ರೆ ಅದು ರಿಫ್ಲೆಕ್ಟಿಂಗ್ ಮೀಡಿಯಂ ಅದು ಪ್ರತಿಬಿಂಬ ಬಿಂಬ ಪ್ರತಿಬಿಂಬ ಅಂತ ಕೇಳೋದಕ್ಕೆ ಅವನು ಬಿಂಬನಾಗಿದ್ದಾನೆ, ನಾನು ಪ್ರತಿಬಿಂಬನಾಗಿದ್ದೀನಿ, ನಾನು ಡಿಪೆಂಡೆಂಟ್ ಆನ್ ಹಿಮ್ ಅವನು ಇಂಡಿಪೆಂಡೆಂಟ್ ಅವನನ್ನ ಆಶ್ರಯ ಪಟ್ಟು ನಾನು ಇದ್ದೀನಿ ಅಂಬೋದಕ್ಕೆ ಬಿಂಬ ಪ್ರತಿಬಿಂಬ ಅಂತ ಹೇಳಿ ಅವನು ಬಿಂಬ ಇದ್ದ ಅವನೇ ನನ್ನನ್ನ ಅವನೇ ಸ್ವಾಮಿ ಅಂಬೋ ಅರ್ಥದಲ್ಲಿ ಬಿಂಬ ಅಂಬೋ ಶಬ್ದವನ್ನ ದಾಸಾಹಿತ್ಯದಲ್ಲಿ ಬಳಸಿದ್ದಾರೆ. ಶಾಸ್ತ್ರಗಳಲ್ಲಿ ಇನ್ನೂ ವಿಶೇಷಣೆಗಳು ಅದು ಒಂದೇ ನೋಡಿದ್ರೆ ಸಾಕು ಬಿಂಬ ಅಂತ ಅಲ್ಲೇ ನಿಲ್ಲಬಾರದು, ಅದು ಬಿಂಬ ಮಾಡುವ ಕ್ರಿಯೆಯನ್ನ ಪೂರ್ತಿ ತಿಳ್ಕೋಬೇಕು ಅಂತಾರೆ ಆಚಾರ್ಯರು. ಇದನ್ನ ಹೇಳುವಾಗ ಅಲ್ಲಿ ಅಲ್ಲಿ ಉಪನಿಷತ್ಗಳಲ್ಲಿ ಅಂತರ್ಯಾಮಿ ಎಂಬ ಶಬ್ದವನ್ನ ಬಳಸ್ತಾರೆ. ಅಂತರ್ಯಾಮಿ ಎಂಬ ಶಬ್ದದಿಂದ ಬಿಂಬ ಅಂತ ಒಂದು ಅರ್ಥ ಆಗತ್ತೆ. ಅಂತರ್ಯಾಮಿ ಒಳಗೆ ಇರುವವನು, ಅಂತರ್ಯಾಮಿ ಒಳಗೆ ಇದ್ದು ನಿಯಮನ ಮಾಡುವವನು, ಅದೇ ಈಕ್ವಲ್ಸ್ ಅಂತರ್ಯಾಮಿ ಈಕ್ವಲ್ಸ್ ಬಿಂಬ ಅಂತ ಆಗತ್ತೆ. ಅಷ್ಟೇ ಅಲ್ಲ, ಈ ಅಂತರ್ಯಾಮಿ ಎಂಬ ಶಬ್ದ ಇನ್ನೂ ತುಂಬಾ ಮೀನಿಂಗ್ ಇದೆ. ಬಿಂಬ ಮಾಡುವ ಈ ಕಾರ್ಯಗಳ ಎಲ್ಲವನ್ನೂ ಹೇಳುವಂತ ಏಕಮಾತ್ರ ಶಬ್ದ ಅಂತರ್ಯಾಮಿ, ಆತ್ಮನು ಸಮಾನ ಶಬ್ದನೇ ಆಗುತ್ತೆ. ಅಂತರ್ಯಾಮಿ ಅಂದ್ರೆ ಒಳಗೆ ಇರುವವನು ಅಂತ ಮಾತ್ರ ಅರ್ಥ ಅಲ್ಲ, ಅಂತರ ಅಂತ ಹೇಳುವ ಮೂಲಕವಾಗಿ ಅಂತರ ನಮ್ ಹೇಳ್ತೀವಿಲ್ಲ ಅವನಿಗೇನು ಇವನಿಗೇನು ತುಂಬಾ ಅಂತರ ಇದೆ ರೀ ಅಂದ್ರೆ ಏನು ತುಂಬಾ ವ್ಯತ್ಯಾಸ ಇದೆ ಅಂತಾನು ಅರ್ಥ ಬರುತ್ತೆ. ಸೊ ಅಂತರ ಅಂತ ಹೇಳುವಾಗ ಒಳಗೆ ಇರುವವನು ಅಂತ ಅರ್ಥ ಆಗೋದು ಮಾತ್ರ ಅಲ್ಲ, ಅಲ್ಲಿ ಒಳಗೆ ಭಿನ್ನನಾಗಿ ಸರ್ವತಾ ಭಿನ್ನನಾಗಿ ಇದ್ದಾನೆ, ಅಂತರ ಭಿನ್ನನಾಗಿ ಇದ್ದು ನಿಯಮನ ಮಾಡುತ್ತಾನೆ ಅಂತ ಒಂದು ಅರ್ಥ. ಆದ್ರೆ ಇನ್ನೊಂದು ಈ ಮೀನಿಂಗ್ ಅಂತರ ಅಂತ ಹೇಳುವಾಗ ಒಳಗೆ ಇದ್ದು ಅಂತಹ ರ ಅಂದ್ರೆ ಒಳಗೆ ಇದ್ದು ನಮಗೆ ಅವನು ಆನಂದಮಯನಾಗಿದ್ದಾನೆ, ಅಂತಹ ರಾತಿ ಆನಂದಮಯನಾಗಿದ್ದಾನೆ. ಅದು ಮಾತ್ರ ಇಲ್ಲ, ಇವನಿಗೇನು ನಮಗೇನು ಆನಂದವನ್ನ ಆಯಾ ಕಾಲಕ್ಕೆ ತಕ್ಕಂತೆ ಕರ್ಮಕ್ಕೆ ತಕ್ಕಂತೆ ಆನಂದವನ್ನು ಕೊಡುತ್ತಾನಂತ ಕೊಡುತ್ತಾನೆ. ಹಾಗೆ ಅಂತರಹ ಇದ್ದು ನಿಯಮನ ಮಾಡುತ್ತಾನೆ. ಇನ್ನೊಂದು ಅಂತರಹ ಅಂತ ಹೇಳುವ ಮೂಲಕವಾಗಿ ಅವನಿಗೆ ಬೇರೆ ಯಾರಿಂದಲೂ ಆನಂದ ಇಲ್ಲ, ತನ್ನಲ್ಲೇ ಅಂತಹ ರಮತೆ ಅಂದ್ರೆ ತನ್ನಲ್ಲಿ ತಾನೇ ರಮಣ ಮಾಡುತ್ತಾನಂತ. ಅದು ಕಂಪ್ಲೀಟ್ ಆಗಿ ದೇವರ ಕಾನ್ಸೆಪ್ಟ್ ಕಂಪ್ಲೀಟ್ ಆಗಿ ನಮ್ಮ ಒಳಗೆ ಇರುವಂತ ಆ ಬಿಂಬದ ಕಂಪ್ಲೀಟ್ ಕಾನ್ಸೆಪ್ಟ್ ಅನ್ನು ಅಂತರ್ಯಾಮಿ ಎಂಬ ಶಬ್ದದಿಂದ ಕೊಟ್ಟಿದ್ದಾರೆ ಶಾಸ್ತ್ರಗಳಲ್ಲಿ. ಅದನ್ನೇ ಆಚಾರ್ಯ ಹೇಳುವಾಗ ಆಚಾರ್ಯ ಇದನ್ನ ಸ್ಪಷ್ಟೀಕರಣ ಮಾಡಿ ಹೇಳುವಾಗ ಹೇಳ್ತಾರೆ, ದೇವರನ್ನ ಯಾವಾಗಲೂ ಹೇಗೆ ತಿಳ್ಕೊಬೇಕು, ಗೀತೆಯಲ್ಲಿ ಮೊಟ್ಟ ಮೊದಲು ಹೇಳ್ತಾರೆ ನಿರಾಶ್ರಯ ಅಂತ ತಿಳ್ಕೋಬೇಕು ಅಂತಾರೆ. ಏನಪ್ಪ ನಿರಾಶ್ರಯ ಅಂದ್ರೆ ಏನು, ಅವನಿಗೆ ಯಾವ ಈ ಒಂದು ಅಂತರ್ಯಾಮಿಗೆ ಯಾವ ಆಶ್ರಯ, ಅವನಿಗೆ ಯಾರು ಆಶ್ರಯ ಅಂತ ಯಾರನ್ನಾರು ಕ್ವಶನ್ ಮಾಡಿದ್ರೆ, ನಮ್ಮ ಒಬ್ಬೊಬ್ಬರಿಗೇನು ತಾರತಮ್ಯ ಹೇಳ್ತಾ 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 ಹೋದ್ರೆ ಅವನಿಗೆ ಆಶ್ರಯ, ಅವನು ಬಂದ ದೇವರು ಬಂದ ಮೇಲೆ ದೇವರಿಗೆ ಯಾರು ಆಶ್ರಯ ಅಂದ್ರೆ ಅವನಿಗೆ ಆಶ್ರಯ ಯಾರು ಇಲ್ಲ, ನಿರಾಶ್ರಯ ಅಂತ ಬರುತ್ತೆ ಒಂದು ಪದ. ನಿರಾಶ್ರಯ ಅಂತ ಬಂದಾಗ ನಿರಾಶ್ರಯ ಶಬ್ದಕ್ಕೆ ಈಶ್ವರ ಸ್ವರೂಪ ಅಂತ ಕೊಟ್ಟಿದ್ದಾರೆ. ಸ್ವರೂಪ ಇಲ್ಲ, ಈಶ್ವರ ಸ್ವರೂಪ ಅಂತ ತಿಳ್ಕೊಳ್ಳಿ ಅಂದ್ರೆ ಅದನ್ನ ಬಿಂಬ ಅಂತ ದಾಸಾಹಿತ್ಯದಲ್ಲಿ ಅದನ್ನೇ ಬಿಂಬ ಅಂತ ಕೊಟ್ಟಿದ್ದಾರೆ. ಸೊ ನಾವು ಇಷ್ಟು ತನಕ ತಿಳ್ಕೊಂಡ ಮೀನಿಂಗ್ ಏನು ಅಂದ್ರೆ ಬಿಂಬ ಅಂದ್ರೆ ಅವನು ನಮ್ಮ ಒಳಗೆ ಇರುವವನು, ನಮ್ಮ ಒಳಗೆ ಅವನು ಇರುವವನು, ಅವನು ಹಾಗೆ ಕುಣಿಸ್ತಾನೋ ಹಾಗೆ ನಾವು ಕುಣಿತೀವಿ, ಇಷ್ಟೇ ತಿಳ್ಕೊಂಡಿದ್ದೀವಿ. ಅದಕ್ಕೆ ಪೂರ್ಣ ಏನರ್ಥ ಅಂದ್ರೆ ಈಶ್ವರ ಸ್ವರೂಪ ಅಂತ ಕೊಟ್ಟಿದ್ದಾರೆ. ಈ ಅಂದ್ರೆ ಏನು ತಿಳ್ಕೋಬೇಕು, ಬಿಂಬ ಅಂದ್ರೆ ದೇವರು ಬಿಂಬನಾಗೆ ನನ್ನ ಒಳಗೆ ಇರೋದು ಮಾತ್ರ ಅಲ್ಲ, ಈಶ್ವರ ಅವನೇ ಸ್ವಾಮಿಯಾಗಿ ಇರೋದು ಮಾತ್ರ ಇಲ್ಲ, ಈಶ್ವರ ಸ್ವರೂಪ ಅಂತ. ಸ್ವರೂಪ ಅಂದ್ರೆ ಏನು ಅಂದ್ರೆ ಪ್ರತಿಬಿಂಬ ಸ್ವರೂಪ, ಆ ರಿಲೇಶನ್ಶಿಪ್ ಅನ್ನ ತಿಳ್ಕೋಬೇಕು ಅಂತ. ಅಂದ್ರೆ ಬಿಂಬಕ್ಕೇನು ಪ್ರತಿಬಿಂಬಕ್ಕೇನು ಆ ರಿಲೇಶನ್ಶಿಪ್ ತಿಳ್ಕೋಬೇಕು ಅಂದ್ರೆ ಹೇಗೆ ತಿಳ್ಕೋಬೇಕು ಆ ರಿಲೇಶನ್ಶಿಪ್ ಅಂದ್ರೆ ಅಲ್ಲಿ ಹೇಳ್ತಾರೆ ಬಿಂಬ ಇದೆ, ಬಿಂಬ ಮುಂದೆ ನಾವು ಮಿರರ್ ನೋಡಿದ್ರೆ ಕನ್ನಡಿ ನೋಡಿದ್ರೆ ಬಿಂಬ ಇದೆ ಪ್ರತಿಬಿಂಬ ಇದೆ. ಹಾಗೆ ತಿಳ್ಕೊಳ್ಳೋದಂದ್ರೆ ಹಾಗಲ್ಲ, ಈಶ್ವರ ಸ್ವರೂಪ ಅಂದ್ರೆ ಈ ಪ್ರತಿಬಿಂಬನ ಒಳಗೇನು ಬಿಂಬ ಪ್ರತಿಬಿಂಬ ಇರುತ್ತೆ, ಮತ್ತು ಈ ಪ್ರತಿಬಿಂಬ ಇದಾನಲ್ಲ ನಾವೇ ಪ್ರತಿಬಿಂಬ, ಈ ಪ್ರತಿಬಿಂಬದಲ್ಲಿನೂ ಅವನೇ ಪೂರ್ತಿಯಾಗಿದ್ದಾನೆ, ಈ ಪ್ರತಿಬಿಂಬದ ಕರ್ಮಕ್ಕೆ ಅನುಗುಣವಾಗಿ ಪೂರ್ತಿಯಾಗಿ ನಿಂತಿದ್ದಾನೆ. ಸೊ ಇವಾಗ ಬಿಂಬನಲ್ಲಿನೂ ಅವನೇ, ಅದನ್ನ ಮಾಡಿಸುವವನು ಅವನೇ, ಮಾಡಿ ಮಾಡಿ ಅಂದ್ರೆ ಇಲ್ಲಿ ನುಡಿದು ಅವನೇ ನುಡಿತಾನೆ, ನಮ್ಮಲ್ಲಿ ಯಾವ ಶಬ್ದ ಹೊರಗೆ ಬರಬೇಕು ಅದನ್ನ ಅವನೇ ನುಡಿತಾನೆ, ಹೇಳ್ತಾನೆ ಬಿಂಬನಾಗಿ ಹೇಳ್ತಾನೆ, ಮತ್ತು ಅವನೇ ಬಂದು ಪ್ರತಿಬಿಂಬನಾದ ನಮ್ಮಲ್ಲಿ ಕೂತ್ಕೊಂಡು ನಮ್ಮ ನಾಲಿಗೆಯಲ್ಲಿ ಕೂತ್ಕೊಂಡು ಆ ನಾಲಿಗೆ ಹೇಗಿದೆ, ನಮ್ಮ ನಾಲಿಗೆ ನಮ್ಮ ಕಂಠ ಹೇಗಿದೆ, ನಮ್ಮ ಕಂಠ ಇವಾಗ ಪಾಪಗಳು ಮಾಡಿದ್ದೀವಿ ಅಲ್ಲ ಆ ಪಾಪಕ್ಕೆ ತಕ್ಕಂತೆ ಆ ಕಂಠದಲ್ಲಿ ಅವನು ಆಯಾ ಒಂದು ಶಬ್ದಗಳು ಎಲ್ಲಿ ಎಲ್ಲಿ ಹೇಗೆ ದೋಷದಿಂದ ಮಹಾಪ್ರಾಣನೇ ಬರಲ್ಲ, ಎಷ್ಟು ಪ್ರಯತ್ನ ಮಾಡಿದ್ರು ಮಹಾಪ್ರಾಣ ಬರಲ್ಲ, ಅದಕ್ಕೇನೋ ಒಂದು ಪಾಪ ಮಾಡಿದ್ವಿ. ಹಾಗೆ ಅದಕ್ಕೆ ಅನುಗುಣವಾಗಿ ಅಲ್ಲಿ ಕೆಲವು ರೂಪಗಳನ್ನ ವ್ಯಕ್ತ ಮಾಡಿ ಕೆಲವು ರೂಪಗಳನ್ನ ವ್ಯಕ್ತ ಮಾಡದೆ ಅದನ್ನು ತಿರುಗಿಸುತ್ತಾನೆ. ಅಲ್ಲಿ ನಮ್ಮ ಕಂಠ ಈ ಪ್ರತಿಬಿಂಬ, ಬಿಂಬ ಮಾಡಿದ ಬಿಂಬ ಸರಿಯೇ ಇರುತ್ತೆ, ಪ್ರತಿಬಿಂಬ ಅಲ್ಲಿ ಬಂದು ಕೂತು ಅವನೇ ಪ್ರತಿಬಿಂಬ, ಬಿಂಬ ದೇವರು ಪ್ರತಿಬಿಂಬ ನಾವು ಅಂತ ತಿಳಿದೀವಿ, ಈ ಪ್ರತಿಬಿಂಬನಲ್ಲಿನೂ ಅವನೇ ಬಂದು ಕೂತಿದ್ದಾನೆ, ನುಡಿದು ನುಡಿದು ತಾನೇ ನುಡಿದು. ಇಲ್ಲಿ ಯಾರು ಹೇಳ್ತಾರಂದ್ರೆ ವಾಯುದೇವರು, ವಾಯುದೇವರ ಒಳಗೆ ಇದ್ದು ಲಕ್ಷ್ಮೀ, ಲಕ್ಷ್ಮೀ ಒಳಗೆ ಇರುವಂತ ಆ ಒಂದು ಉದಾನ, ಉದಾನ ಎಂಬುವ ಹೆಸರಿನಿಂದ ಭಗವಂತ ಲಕ್ಷ್ಮಿಯಲ್ಲಿ ಕೂತು ಮುಖ್ಯ ಪ್ರಾಣರಲ್ಲಿ ಉದಾನ, ಅಲ್ಲಿ ಬರೋ ಹಾಗೆ ಯಾವ ವ್ಯತ್ಯಾಸ ಅಂದ್ರೆ ದೋಷರಹಿತವಾದದ್ದು. ಮುಖ್ಯ ಪ್ರಾಣರಲ್ಲಿ ನಮ್ಗೆ ಬಾಯಿಂದ ಬರೋವಾಗ ತಪ್ಪು ಆಗತ್ತೆ, ಮುಖ್ಯ ಪ್ರಾಣರಿಗೆ ಏನು ಆಗಲ್ಲ, ಸೊ ಅಲ್ಲಿ ನಮ್ಮ ಮುಖ್ಯ ಪ್ರಾಣರಲ್ಲಿ ಉದಾನ ಅಂತ ತಿಳ್ಕೊಂಡಾಗೆ ಮಾಡಿ ಅಂದ್ರೆ ದೇವರು ಹಾಗಾಗಾಗಾಗೆ ಮಾಡಿ ಮುಖ್ಯ ಪ್ರಾಣರ ಮೂಲಕವಾಗೆ ಮಾಡಿ ಆಮೇಲೆ ಮಾಡಿಸಿ ನೋಡಿದು ನೋಡಿಸಿ ನುಡಿಸುವನು ಅಂದ್ರೆ ನನ್ನ ಕಂಠ, ನನ್ನ ಕಂಠದಲ್ಲಿ ಬಂದು ಕೂತು ನನ್ನ ಕಂಠ ಆ ಕರ್ಮಕ್ಕೆ ಅನುಗುಣವಾಗಿ ಸ್ವತಂತ್ರವಾಗಿ ನಾರಾಯಣ ಉದಾನ ನಾಮಕವಾದಂತ ನಾರಾಯಣ ತಿರುಗಿಸ್ತಾನೆ. ಅದಕ್ಕೆ ತಕ್ಕಂತೆ ಈ ದೇಹ ಅಂಬುದು ಪ್ರಕೃತಿಯಿಂದ ಬಂದದ್ದು, ಜೀವ ಬದಾಗ್ತಾ ಇಲ್ಲ ನೋಡಿ, ಇಲ್ಲಿಂದ ತಾನೇ ಬರ್ತಾ ಇದೆ. ಇಲ್ಲಿ ಒಂದು ಅಂಶದಲ್ಲಿ ಜೀವನನ್ನ ತಂದು ಇಟ್ಟಿದ್ದಾರೆ, ನನ್ನ ಕರ್ಮಕ್ಕೆ ಅನುಗುಣವಾಗಿ ಇಲ್ಲಿ ತಂದು ಇಟ್ಟಿದ್ದಾರೆ. ಅದು ಬೆಳೆಸಿದ್ದು ಯಾವುದಿಂದ? ನನ್ನ ದೇಹದಿಂದ, ನನ್ನ ಜೀವದಿಂದ ಒಂದು 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 ರೇ ಅಂತ ಹೇಳ್ತಾರೆ, ಒಂದು ಕಿರಣವನ್ನ ತಂದು ನನ್ನ ಕುತ್ತಿಗೆಯಲ್ಲಿ ಇಟ್ಟು ಅದು ಚೆಂದಾಗಿ ರಕ್ತ ಆಗಬೇಕು ಅಂದ್ರೆ ಈ ಒಂದು ಪ್ರಾಕೃತ ಮೆಟೀರಿಯಲ್ ಅಂತ ನಾನು ಊಟ ಮಾಡುವಂತ ಅನ್ನ ಪಾನ ಇದು ಮೂಲಕವಾಗಿ ಅದಕ್ಕೆ ಸ್ವಲ್ಪ ಒಂದು ಆ ಒಂದು ಗ್ರಾಸರ್ ಫಾರ್ಮ್ ಕೊಟ್ಟಿದ್ದ, ಸ್ಥೂಲವಾದ ಒಂದು ಕಂಠ ಅಂಬ ಒಂದು ಪ್ರದೇಶವನ್ನ ಕೊಟ್ಟಿದ್ದ ದೇವರು. ಅಲ್ಲಿ ಇದ್ದು ಆ ಕರ್ಮಕ್ಕೆ ಅನುಗುಣವಾಗಿ ಮುಖ್ಯ ಪ್ರಾಣರೇ ಅಲ್ಲಿ ಕೂತು ನನ್ನ ಕಂಠದಲ್ಲಿ ಕೂತು ಆ ಕಂಠವನ್ನ ಹಾಗೆ ತಿರುಗಿಸ್ತಾರೆ ಅಂದ್ರೆ ಅವ್ರ ಕೈಗಿಟ್ಟು ಅದು ತಿರುಗಿಸ್ತಾರ ಹೀಗೆಲ್ಲ ಅರ್ಥ ಇಲ್ಲ. ಬಿಕಾಸ್ ದೇವರಿಗೆ ವಿಕಾರ ಇಲ್ಲ, ಒಂದು ಶಕ್ತಿಯ ವ್ಯಕ್ತಿ ವ್ಯಕ್ತ ಮಾಡ್ತಾರೆ, ಆ ಶಕ್ತಿಯನ್ನ ವ್ಯಕ್ತ ಮಾಡುತ್ತಾರೆ ದೇವರಿಗೆ ಅಪ್ರಾಕೃತ ದೇಹ ಏನು ತಿರುಗಿಸ್ಲಿಕ್ಕೆ ಏನಿದೆ. ಸೊ ಆ ಶಕ್ತಿಯನ್ನ ಅದಕ್ಕೆ ತದ್ರೂಪ ತನ್ನಾಮ ಅಂತ ಇಷ್ಟು ತನಕ ಬಂತು, ಅದನ್ನೇ ಇಲ್ಲಿ ಅಪ್ಲೈ ಮಾಡಿಕೊಳ್ಳಿ. ಯಾವ ರೂಪದಿಂದ ನನ್ನ ಕಂಠವನ್ನ ಸೃಷ್ಟಿ ಮಾಡಿದ್ದಾನೋ, ದೋಷದಿಂದ ಸೃಷ್ಟಿ ಮಾಡಿದ್ದಾನೋ, ಆ ಕಂಠದಿಂದ ಆ ಶಬ್ದ ದೋಷರಹಿತವಾ ದೋಷಪೂರ್ಣವಾಗಿ ಅದು ಬರುತ್ತೆ. ಆ ತರ ಅವನು ತಿರುಗಿಸ್ತಾನ ಶಕ್ತಿಯನ್ನ ವ್ಯಕ್ತ ಮಾಡಿದಾಗೆ ಅದು ಶಬ್ದವಾದ ಹೊರಗೆ ಬರುತ್ತೆ. ಇದು ಯಾಕೆ ತಿಳ್ಕೋಬೇಕು ನಾವು ಅಂದ್ರೆ, ಏನೋ ನಾವೇ ಮಾತಾಡ್ತಾ ಇದ್ದೀವಿ ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ದೀವಿ ಹರಿಕಥಾಂಸಾರ ಅಂತ ಆ ಭಾವನೆ ಎಂದೆಂದೂ ಬರಬಾರದು. ಈ ಸೆಕೆಂಡ್ ತಿರುಗಿಸ್ತಾ ಇದ್ದಾನೆ, ನೆಕ್ಸ್ಟ್ ಸೆಕೆಂಡ್ ಏನ್ ಮಾಡ್ತಾನ ಗೊತ್ತಿಲ್ಲ. ಸೊ ಅದನ್ನ ತಿಳ್ಕೊಳ್ಳಿ ಅಂತ ಇದು ಹೇಳ್ತಾ ಇದ್ದಾರೆ. ಇದು ಒಂದು ಅಂಶ. ಇನ್ನೊಂದು ಅಂಶ, ಇದಕ್ಕೆ ಫಲ ಇಲ್ಲಿ ಹೇಳಿಲ್ಲ. ಇದಕ್ಕೆ ಫಲ ಎಲ್ಲಿ ಹೇಳಿದ್ದಾರಂದ್ರೆ ಬೃಹದಾರಣ್ಯಕೋಪನಿಷ ಭಾಷ್ಯದಲ್ಲಿ ಫಲವನ್ನ ಹೇಳ್ತಾರೆ. ಏನು ಇಲ್ಲಿ ಇರುವಂತ ಉದಾನವನ್ನ ಈ ಎರಡು ರೂಪ, ಏನ್ ಎರಡು ರೂಪ? ಒಂದು ಊಟ ಮಾಡುವಾಗ ಊಟ ಮಾಡುವಂತೆ ಎಲ್ಲ ಆ ಒಂದು ಅನ್ನ ಆಹಾರ ಒಳಗೆ ಹಾಕುವಂತೆ ಮಾಡ್ತಾನೆ, ಆಮೇಲೆ ಶಬ್ದವನ್ನ ಹೊರಗೆ ಹಾಕ್ತಾನೆ. ಒಂದು ಒಳಗೆ ಹಾಕ್ತಾನೆ, ಒಂದು ಹೊರಗೆ ಹಾಕ್ತಾನೆ, ಎರಡು ಕೆಲಸಗಳು. ಒಳಗೆ ಹೋಗೋದು ಅನ್ನ ಪಾನ, ಹೊರಗೆ ಬರೋದು ವಾಕ್ ಶಬ್ದ, ಎರಡು ಕೆಲಸಗಳನ್ನ ಮುಖ್ಯವಾಗಿ ಮಾಡ್ತಾರೆ. ಎರಡು ಆಪೋಸಿಟ್ ಡೈರೆಕ್ಷನ್ ನೋಡಿ, ಎರಡು ಆಪೋಸಿಟ್ ಡೈರೆಕ್ಷನ್ ಟೂ ವೇ ಟ್ರಾಫಿಕ್ ಇರೋವಾಗ ಅದಕ್ಕೆ ವ್ಯವಸ್ಥೆ ಮಾಡಬೇಕು. ಒಂದನ್ನ ಮುಚ್ಚಿ ಒಂದೇ ರೋಡ್ ಇದ್ರೆ ಇದನ್ನ ಮುಚ್ಚಿ ಬದರಿಗೆ ಹೋಗುವಾಗ ಇದನ್ನ ಮುಚ್ಚಿ ಅದನ್ನ ಬಿಡೋದು, ಅದನ್ನ ಮುಚ್ಚಿ ಇದನ್ನ ಬಿಡೋದು, ಹಾಗೆ ಮಾಡಬೇಕು. ಆ ಕೆಲಸವನ್ನ ಇಲ್ಲಿ ಮಾಡ್ತಾನಂಬುದು ಸ್ಥೂಲ ಚಿಂತನೆ ಆಯಿತು. ಆಮೇಲೆ ಇಲ್ಲಿ ಫಲ ಹೇಳುವಾಗ ಹೇಳ್ತಾರೆ, ವಾಯುದೇವರ ಎರಡು ರೂಪಗಳನ್ನ ಚಿಂತನೆ ಮಾಡುವ ಮೂಲಕವಾಗಿ ಎಲ್ಲಾ ಸಂಪತ್ತು ಬರುತ್ತೆ ಅಂತ. ಸಂಪತ್ಕರ ಅಂತ ಹೇಳ್ತಾರೆ ಇಲ್ಲಿ. ಸಂಪತ್ತು ಯಾವ್ದಂದ್ರೆ ಲೌಕಿಕ ಸಂಪತ್ತು ಬಂದೇ ಬರುತ್ತೆ ಅಂತ ಹೇಳುವಾಗ ಶಬ್ದವ ನುಡಿಸ್ತಾನಂದ್ರೆ ಶಬ್ದ ಅಂದ್ರೆ ಆ ಎಲ್ಲಾ ಶಬ್ದವೂ ಬರುತ್ತೆ. ಮುಖ್ಯವಾಗ ಆ ಕಾಲದಲ್ಲಿ ಹೇಗಿತ್ತು ಅಂದ್ರೆ ಆ ಯಾಗ ಯಜ್ಞಗಳೆಲ್ಲ ಅವರು ಮಾಡುವಾಗ ಅದರಲ್ಲಿ ಯಾರಿಗೆ ಜಾಸ್ತಿ ಸಂಭಾವನೆ, ಯಾರಿಗೆ ಜಾಸ್ತಿ ಎದುರು ಕೊಡ್ತಾ ಇದ್ರು ಅಂದ್ರೆ ಉದ್ಗಾತ್ರು ಅಂತ. ಯಾರು ಮಂತ್ರ ಹೇಳ್ತಾನೋ ಅವನನ್ನ ಹೋತೃ ಅಂತ ಕರೀತಾರೆ. ಕೆಲಸಗಳನ್ನ ಮಾಡಿಸೋನು, ಈ ಕಾಲದಲ್ಲಿ ಈ ತುಪ್ಪ ಈ ಒಂದು ಹವಿಸು ಹಾಕೋನನ್ನ ಅಧ್ವರ್ಯು ಅಂತ ಕರೀತಾರೆ. ಮೂರನೇದವನು ಉದ್ಗಾತ್ರು ಅಂತ ಕರೀತಾರೆ. ಅವನು ಏನ್ ಮಾಡ್ಬೇಕಂದ್ರೆ ದೇವರನ್ನ ಕಾರ್ಯ ಮಾಡಿಬಿಟ್ಟಿದ್ವಿ, ದೇವರನ್ನ ಚಿಂತನೆ ಮಾಡಿ ಕಾರ್ಯ ಮಾಡಿಬಿಟ್ಟಿವಿ, ಕಾರ್ಯ ಅರ್ಪಣೆ ಮಾಡಿಬಿಟ್ಟಿವಿ, ಅದಕ್ಕೆ ಫಲ ಬೇಕಲ್ಲ. ಯಜಮಾನ ಯಾಕೆ ಮಾಡ್ತಾ ಇದ್ದಾನೆ? ಒಂದು ರಾಜ ಮಾಡಿದ್ರೆ ನನ್ನ ದೇಶಕ್ಕೆ ದೇಶದಲ್ಲಿ ಇರುವಂತಹ ಪ್ರಜೆಗಳಿಗೆ ಎಲ್ಲಾ ಸುಖ ಸಂಪತ್ತು ಸಿಕ್ಕಲ್ಲಿ, ಅವರು ಸಾಧನೆ ಮಾಡಿಸು ಅಂಬೋ ಪ್ರಾರ್ಥನೆಯಿಂದ ಆ ಕಾಲ ಚಕ್ರವರ್ತಿಗಳು ಈ ಯಾಗ ಯಜ್ಞಗಳನ್ನ ಮಾಡಿದಾಗ ಆ ಫಲ ಅವನು ದೇವ್ರು ಕೊಡ್ಬೇಕಲ್ಲ. ದೇವರು ಫಲ ಕೊಡ್ಲಕ್ಕೆ ಅವನನ್ನ ಒಲಿಸಬೇಕು ಅಂತ. ಬರೀ ಕರ್ಮದಿಂದ ನಾವು ಮಾಡಿದ ಹೋಮ ಹವನದಿಂದ ಅವನು ತಕ್ಷಣ ತಪ್ಪು ಅಂತ ಅವನು ಕೊಡುವನಲ್ಲ, ಅವನಿಗೆ ಕಾಂಟ್ರಾಕ್ಟ್ ಇಲ್ಲ. ಅವನಿಗೆ ಪ್ರೀತಿ ಮಾಡ್ಬೇಕಂತ. ಅದಕ್ಕೆ ಏನ್ ಮಾಡೋರು ಅಂದ್ರೆ ಅವನಿಗೆ ಪ್ರೀತಿ ಹಾಗೆ ಆಗತ್ತಂದ್ರೆ ದೇವರು ಕೊಟ್ಟ ಕಂಠದಿಂದ ಬರೀ ಒಂದು ಸೆಂಟೆನ್ಸ್ ಬಂದ್ರೆ, ಈವನ್ ನಾವೇ ಇವಾಗ ಮಾತಾಡಿದ್ರು ಮಾತು ಅಂಬೋದು ಸ್ವರ ಸಹಿತವಾಗಲೇ ಇರುತ್ತೆ. ಸ್ವರವನ್ನ ಬಿಟ್ಟು ಮಾತಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಒಂದು ಕ ಹೇಳಿದಾಗ್ಲೂ ಸ್ವಲ್ಪ ಸ್ವರ ಅಲ್ಲಿ ಬಂದೇ ಬರುತ್ತೆ, ಯಾವಾಗ್ಲೂ ಸ್ವರ ಸಹಿತವಾಗಿ ಇರುತ್ತೆ. ಅದು ಪ್ರಧಾನವಾಗಿ ಆ ಸ್ವರ ಪ್ರಧಾನವಾಗಿ ಬಂದಾಗ ಆ ಸ್ವರದ ಉಚ್ಚಕ್ಕೆ ಹೋದಾಗ ಅದಕ್ಕೆ ಉದ್ಗೀತ ಅಂತ ಕರೀತಾರೆ. ಉಚ್ಚ ಸ್ವರ ಹಾಗೇ ದೇವರು ಕೊಟ್ಟ ಕಂಠದಿಂದ ಸ್ವರ ಅಷ್ಟೇ ಮೇಲಕ್ಕೆ ಅದು ಹೋಗಬೇಕಂತ. ನೀನು ಉಚ್ಚನಾಗಿದ್ದೀ, ನೀನೊಬ್ಬನೇ ಉಚ್ಚನಾಗಿದ್ದೀ ಅಂತ ಅವನು ಉದ್ಗಾತ್ರ ಮಾಡೋವಾಗ ದೇವರು ಒಲಿದು ಬಂದ ಅಂತ. ನಿಜವಾಗ ಅದು ಉದ್ಗಾನ ಮಾಡೋರು ಆ ಉದ್ಗಾತೃಗಳಾದಂತ ಆ ಪವಮಾನರೇ, ಮುಖ್ಯ ಪ್ರಾಣ ಪವಮಾನ ಅಂತ ಇಲ್ಲಿ ಹೇಳ್ತಾರೆ. ಪವಮಾನ ಅಂದ್ರೆ ಆ ಪದವಿಗೆ ಬರುವಂತ ಎಲ್ಲ ರುಜುಗಳನ್ನು ತಗೋಬೇಕು, ಎಲ್ಲ ರುಜುಗಳು ಪವಮಾನರೇ. ಅವರು ಆ ಗಾನವನ್ನ ಮಾಡಿದ್ದಾಗ ದೇವರು ಒಲಿತಾನಂತೆ. ಅದಕ್ಕೆ ಇವತ್ತು ಹಾಡಿ ಹೇಳೋರು ಅಂದ್ರೆ ಪೂಜಾ ಕಾಲದಲ್ಲಿ ಆ ಹಾಡೋ ಆ ಏನ್ ಹೇಳೋರೋ ಮುಖ್ಯ ಪ್ರಾಣರನ್ನ ಸ್ಮರಣೆ ಮಾಡಿ ಹೇಳಿದ್ರೆ ಅದು ಪವಮಾನ ಆಗತ್ತಂತ. ಅದಕ್ಕೆ ದೇವರು ಒಲಿದು ಪ್ರಸಾದ ಕೊಡ್ತಾನೆ. ಅಂದ್ರೆ ಉದ್ಗಾತ್ರಿ ಯಾರೋ ಅವರ ಕಂಠದಿಂದ ಅವನು ಒಲಿದು ಬರ್ತಾನೆ. ಸೊ ನಮಗೆ ಬೇಕಾದ್ದು ಫಲ, ಲೌಕಿಕ ಫಲವೋ ಇಲ್ಲ ಆಧ್ಯಾತ್ಮಿಕ ಫಲವೋ, ಅವರು ಕೊಡಬೇಕಂದ್ರೆ ವಾಯುದೇವರ ಮೂಲಕವಾಗಿ ಬರಬೇಕು. ಅದಕ್ಕೆ ಆ ಒಂದು ಉದ್ಗಾತ್ರಗಳಿಗೆ ಜಾಸ್ತಿ ಸಂಪತ್ತು ಕೊಡ್ತಾ ಇದ್ರು ಅಂತ. ಅದಕ್ಕೆ ಸುವರ್ಣ ಅಂತ ಹೇಳ್ತಾರೆ. ಯಾಕೆಂದ್ರೆ ಸುವರ್ಣ, ಸು ಅಂದ್ರೆ ಒಳ್ಳೆ ದೇವರ ಚಿಂತನೆ, ಸ್ವ ಆ ಭಗವಂತ ಸ್ವತಂತ್ರವನ್ನ ತಿಳ್ಕೊಂಡು ವರ್ಣಗಳಿಂದ ಅವನು ಹೇಳಿದ ಹಾಡಿಗೆ ಒಲಿದು ಬರ್ತಾನಂತ. ಆವಾಗ ಮಾತ್ರ ಇಲ್ಲ, ಈವಾಗ್ಲೂ ನಾವು ಮಾತಾಡೋವಾಗ ಸ್ವರ ಜೊತೆಯಲ್ಲಿಯೇ ಮಾತಾಡ್ತೀವಿ ನಾವು. ಹಾಡು ಹೇಳಿದ್ರು ಮಾತಾಡಿದ್ರು ಒಂದು 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 ಶಬ್ದವನ್ನ ಮಾಡಿದ್ನು ಆ ಒಂದು ಗಾಳಿ ಸಹಿತವಾಗಿ ಸ್ವರ ಸಹಿತವಾಗಿ ಅದು ಬರೋವಾಗ ಅಲ್ಲಿ ಆ ಉದ್ಗಾತ್ರವಾದಂತ ಉದಾನವನ್ನ ನೆನಪು ಮಾಡ್ಕೋಬೇಕಂತ. ಮಾಡಿದ್ರೆ ಈ ದೇವರು ಕೊಟ್ಟ ಕಂಠದಿಂದ ಬರುವಂತ ಪ್ರತಿ ಮಾತು ಆ ದೇವರಿಗೆ ಪ್ರಿಯನಾಗಿ ಪ್ರಿಯ ಆಗಿ ಅವನು ತಕ್ಷಣ ದೇವರು ಪ್ರಸಾದ ಕೊಡ್ತಾನಂತ. ಏ ಮುಖ್ಯ ಪ್ರಾಣವನ್ನು ಚಿಂತನೆ ಮಾಡಿದ್ಯೋ, ಉದಾನವನ್ನ ಚಿಂತನೆ ಮಾಡಿದ್ಯೋ, ನಿನಗೆ ಎಲ್ಲ ಒಳ್ಳೇದು, ನಿನ್ನ ವಾಕಲ್ಲಿ ನಾನು ಶುದ್ಧಿ, ನಿನ್ನ ವಾಕನ್ನು ಶುದ್ಧಿ ಮಾಡ್ತೀನಿ. ಅಂದ್ರೆ ನಮ್ಗೆ ವಾಕ್ ಮಹಾಪಣ ಅಲ್ಪಪ ನಾಳೆನೆ ಬಂದ್ಬಿಡುತ್ತೆ ಅಂತ ಅರ್ಥ ಅಲ್ಲ. ಶುದ್ಧಿ ಮಾಡ್ತೀನಿ ಅಂದ್ರೆ ಪಾಪಗಳೆಲ್ಲ ತೆಗಿತೀನಿ ನಾನು, ನನ್ನ ನೆನಪನ್ನೇ ನಿನಗೆ ಕೊಡ್ತೀನಿ ಅಂತ ಆ ಒಂದು ಸಂಪತ್ತನ್ನ ಕೊಡ್ತಾನಂತ. ಅದಕ್ಕೆ ಸಂಪತ್ಕರ ಪ್ರಸಿದ್ಧ ಯಜ್ಞದಲ್ಲಿನು ಫಲ ಯಾರಿಗೆ ಬರುತ್ತೆ, ರಾಜ ಏನ್ ಕೇಳಿದಾನೋ ಆ ಫಲ ಬಂದ್ರೆ ಆ ಉದ್ಗಾತ್ರಿಗೆ ಸುವರ್ಣ ಬೊಗಸೆ ಬೊಗಸೆಯಾಗಿ ಕೊಡ್ತಾ ಇದ್ರಂತದೆ, ಅದು ಹೈಯೆಸ್ಟ್ ಪೇಡಿನ ಯಜ್ಞ. ಅದ ಆಮೇಲೆ ಮಾತಾಡೋದಿಲ್ಲ, ಊಟ ಮಾಡ್ಬೇಕು ನಾನು, ಊಟ ಮಾಡ ಆ ಮೌನದಲ್ಲಿ ಇದ್ದೀನಿ. ಒಂದು ಮಾತಾಡ್ತೀವಿ, ಅದರ್ವೈಸ್ ಮೌನದಲ್ಲಿ ಇರ್ತೀವಿ, ಅದರ್ವೈಸ್ ಊಟ ಮಾಡ್ತೀವಿ. ಸೊ ಇನ್ನೊಂದು ಊಟ. ಸೊ ಆವಾಗ ಏನಾಗುತ್ತಾರೆ ಉದಾನ ಅಂದ್ರೆ, ಆವಾಗೆ ನೀನು ಊಟ ಮಾಡ್ತೀಯಲ್ಲ ಆ ಅನ್ನದಲ್ಲಿ ಇದ್ದಾನ ಅವನು, ಊಟ ಮಾಡುವ ಪದಾರ್ಥದಲ್ಲಿ ಭಗವಂತ. ಅನ್ನಂ ಬ್ರಹ್ಮೇತಿ ವಿಜಾತ್ ಭೃಗುಮುನಿಗಳು ತಿಳ್ಕೊಂಡ್ರು, ಅಂದ್ರೆ ನಮ್ಮ ವಿಜಯದಾಸರು ತಿಳ್ಕೊಂಡು ತಮ್ಮ ತಂದೆಯಾದ ವರುಣನಿಗೆ ಹೇಳ್ತಾರೆ ಅನ್ನಂ ಬ್ರಹ್ಮೇತಿ, ಅನ್ನದಲ್ಲಿ ಬ್ರಹ್ಮ ಇದ್ದಾನೆ. ಬ್ರಹ್ಮ ಅಂದ್ರೆ ದೇವರು ಅಂತ ಅರ್ಥ, ಇನ್ನೊಂದು ಬ್ರಹ್ಮ ಅಂದ್ರೆ ವಾಯುದೇವರು ಇರ್ತಾನೆ, ಬ್ರಹ್ಮ ಪದವಿಗೆ ಹೋಗುವಂತವ. ಅದನ್ನ ಅವರು ವಿಜಯದಾಸರು ನೋಡಿದ್ರು, ಹಾಗೆ ಅನ್ನಂ ಬ್ರಹ್ಮೇತಿ ವಿಜಾನಾಥ್ ಅದನ್ನೇ ಇಲ್ಲಿ ಹೇಳ್ತಾರೆ. ಅನ್ನದಲ್ಲಿ ವಾಯುದೇವನ್ನ ನೋಡೋದು, ಆವಾಗ ಮೌನದಿಂದ ಇರಬೇಕು. ಊಟ ಮಾಡುವಾಗ ಮೌನ ಅಂದ್ರೆ ಬಾಯಿ ಮುಚ್ಕೊಂಡು ಇರೋದು ಅಂತ ಮಾತ್ರ ಅರ್ಥ ಅಲ್ಲ, ಅಂದ್ರೆ ಬಾಯಿ ತೆರೆದು ಊಟ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ, ಇಟ್ಸ್ ಇಂಪಾಸಿಬಲ್, ಅದು ಎಲ್ಲೆಲ್ಲ ಹೋಗ್ಬಿಡುತ್ತೆ. ಆಮೇಲೆ ಇದು ಐ ಮೀನ್ ಯು ಕೆನಾಟ್. ಸೊ ಊಟ ಮಾಡುವಾಗ ಮೌನ ಅಂದ್ರೆ ಆ ಅನ್ನದಲ್ಲಿ ಅನ್ನನಾಮಕನಾದ ವಿಕಾರ. ಈ ಅನ್ನ ಅಂಬೋದು ಯಾರಿಗೆ ಸಂಬಂಧಪಟ್ಟದ್ದು ಅಂದ್ರೆ ವಾಯುದೇವರಿಗೆ ಸಂಬಂಧಪಟ್ಟದ್ದು. ವಾಯುದೇವರೊಬ್ಬರೇ ದೇವರನ್ನ ಪ್ರಾರ್ಥನೆ ಮಾಡೋದು ಒಂದು 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 ಇದರಲ್ಲಿ ನಾವು ನೋಡಿದ್ವಿ. ದೇವರನ್ನ ಪ್ರಾರ್ಥನೆ ಮಾಡ್ತಾ, ದೇವರೇ ಎಲ್ಲರಿಗೇನು ಅನ್ನ ಕೊಡಪ್ಪ, ಎಲ್ಲರಿಗೇನು ಅವರವರಿಗೆ ಬೇಕಾದದ್ದೆಲ್ಲ ಕೊಡಪ್ಪ ಅಂತ ಹೇಳಿ ದೇವರು ಕೇಳ್ತಾರೆ. ನಿನಗೆ ಏನು ಬೇಕು ಅಂತ ಕೇಳಿದ್ರೆ, ನನಗೆ ಅನ್ನ ಬೇಕು ಅಂತ ವಾಯುದೇವರು ಕೇಳಿದ್ರಂತ. ಏನು ವಾಯುದೇವ್ರಿಗೆ ಅನ್ನ ಬೇಕು ಅಂದ್ರೆ ಏನು, ಅನ್ನ ಅಂದ್ರೆ ಲಕ್ಷ್ಮಿ. ಆ ಅನ್ನವನ್ನ ಲಕ್ಷ್ಮಿ ಕಟಾಕ್ಷ, ಲಕ್ಷ್ಮಿ ನನ್ನ ತಾಯಿ ನನ್ನ ಯಾವಾಗ್ಲೂ ಇರಲಿ ಅಂತ. ತಾಯಿ ಇದ್ರ ತಂದೆ ಆಟೋಮ್ಯಾಟಿಕ್, ಲಕ್ಷ್ಮಿ ಇದ್ರ ನಾರಾಯಣ ಬಂದೇ ಬಂದ್ಬಿಡ್ತಾನೆ. ಸೊ ಲಕ್ಷ್ಮೀನಾರಾಯಣ ಯಾವತ್ತೂ ಇರ್ಲಿ, ಆ ಅನ್ನ ನನ್ಗೆ ಬೇಕು, ಜ್ಞಾನದ ಅನ್ನ ಬೇಕು, ಅನ್ನಾಮಕನಾದ ಭಗವಂತ ಬೇಕು ಅಂತ ಪ್ರಾರ್ಥನೆ ಮಾಡಿದ್ರು. ಎಲ್ಲ ಅನ್ನವೂ ಅವ್ರಿಗೆ ಆಯ್ತು ಅಂತ. ಎಲ್ಲ ಅನ್ನವೂ ಬಿಲಾಂಗ್ಸ್ ಟು ವಾಯುದೇವರು. ಅದಕ್ಕೆ ವಾಯು ಮೂಲಕವಾಗಿ ನೈವೇದ್ಯ ಮಾಡೋದು ಅದೇ. ಸೊ ಊಟ ಮಾಡುವಾಗ ವಾಯುವನ್ನ ತಿಳ್ಕೊಂಡ್ರೆ ನಮಗೆ ಅದು ಅದು ಸುವರ್ಣ ಆಗುತ್ತೆ. ಅದೇ ಸಲ ಅದು ದೊಡ್ಡ ಸಂಪತ್ತು ಅನ್ನ ಅಂಬೋ ಒಂದು ಬುದ್ಧಿಗೆ ಅನ್ನ ಆ ಸಂಪತ್ತಾಗುತ್ತೆ. ಸೊ ಮೌನ ಊಟ ಮಾಡುವಾಗ ಅನ್ನದಲ್ಲಿ ವಾಯುವನ್ನು ಚಿಂತನೆ ಮಾಡಿ, ಮಾತಾಡುವಾಗ ಉದಾನ ರೂಪ, ಊಟ ಮಾಡುವಾಗ ಉದಾನ ರೂಪವಾದಂತ ವಾಯುವನ್ನ ಚಿಂತನೆ ಮಾಡಿ, ಮಾತಾಡುವಾಗ ಹಾಡು ಹೇಳುವಾಗ ಒಂದು ಉದಾನ ರೂಪವಾದ ವಾಯುವನ್ನ ಚಿಂತನೆ ಮಾಡಿ. ಆಮೇಲೆ ಊಟ ಮಾಡ್ತೀವಿ, ಮಾತಾಡ್ತೀವಿ, ಕೆಲವೊಮ್ಮೆ ಸುಮ್ಮನೆ ಕೂತ್ಕೊಂಡು ಏನೋ ನೋಡ್ತಾ ಇರ್ತೀವಿ, ದೇವರ ದರ್ಶನ ಮಾಡ್ತಾ ಇದೀವಲ್ಲ, ಅದು ಅನ್ನ ತಾನೆ. ಏನೇನು ಒಳಗೆ ಹೋಗುತ್ತೋ ಅದನ್ನ ನೀವು ಊಟ, ಕಣ್ಣಿನಿಂದ ಊಟ, ಕಿವಿಯಿಂದ ಊಟ, ಎಲ್ಲ ಇನ್ಪುಟ್ ಏನೇ ಮಾಡ್ತಿರೋ ಅದು ಒಂದೊಂದು ಒಂದೊಂದು ಮನೆಗೆ ಒಂದೊಂದು ಅವಯವಕ್ಕೆ ಅದೇ ಆ ಒಂದೊಂದು ಇಂದ್ರಿಯಕ್ಕೆ ಸಂಬಂಧವಾದ ಊಟ. ಕಣ್ಣಿಗೆ ಊಟ ನೋಡೋದು, ಕಿವಿಗೆ ಊಟ ಕೇಳೋದು, ಹೀಗೆ ಹೊಟ್ಟೆಗೆ ಮಾತ್ರನೇ ಅನ್ನ ಅಂತ ಯಾಕೆ ತಿಳ್ಕೊಳ್ತೀರಾ? ಎಲ್ಲದಕ್ಕೇನು ಅನ್ನ ಆಗತ್ತೆ. ವಾಯುದೇವರನ್ನ ಹೀಗೆ ನಾವು ಚಿಂತನೆ ಮಾಡಿದ್ರೆ ಏನು ಪ್ರಯೋಜನ ಅಂದ್ರೆ ಸಂಪತ್ತು ಬರುತ್ತೆ. ಹೇಗೆ ಆ ಸಂಪತ್ತು ಬರುತ್ತೆ ನಿಮ್ಗೆ ಅಂದ್ರೆ, ವಾಯುದೇವರನ್ನ ತಿಳ್ಕೊಂಡಾಗ ಏನಾಗತ್ತೆ ಅಂದ್ರೆ ಅಲ್ಲಿ ಇರುವಂತ ಪಾಪವನ್ನ ತೆಗೆದು ಬಿಡ್ತಾರೆ. ಅನ್ನ ಮೂಲಕ ತಾನೇ ನಮ್ಗೆ ಪಾಪ ಬರತ್ತೆ ಅಂತ ಹೇಳ್ತೀವಿ ನಾವು. ಅನ್ನದಿಂದ ಅನ್ನ ಅನ್ನ ಅಂದ್ರೆ ನಾವು ಊಟ ಮಾಡೋದಲ್ಲಿ ಇರುವಂತ ಆ ಸೂಕ್ಷ್ಮ ಭಾಗ ಮನಸ್ಸಿಗೆ ಹೋಗೋದು ಮಾತ್ರ ಅಲ್ಲ, ನಾವು ನೋಡೋದಲ್ಲಿ ಇರುವಂತ ಸೂಕ್ಷ್ಮ ಭಾಗ ಮನಸ್ಸಿಗೆ ಹೋಗುತ್ತೆ. ಅದಕ್ಕೆ ಒಳ್ಳೆದನ್ನೇ ನೋಡು, ದೇವರದ ನೋಡು, ನಡ್ಕೊಂಡು ಹೋಗ್ಬೇಕಾ ದೇವಸ್ಥಾನ ಅಂತ ಅನ್ಕೋ, ಹೀಗೆ ಹೇಳೋದು ಏನು ಅಂದ್ರೆ ಅದು ಮೂಲಕವಾಗಿ ಈ ಅನ್ನಗಳು ಅನೇಕ ಅನ್ನಗಳು ಮೂಲಕವಾಗಿ ಆ ಒಂದು ಸೂಕ್ಷ್ಮ ಭಾಗ ಮನಸ್ಸಿಗೆ ಹೋಗುತ್ತೆ. ಆವಾಗ ವಾಯುವನ್ನ ತಂದು ಇಟ್ಟು ಬಿಟ್ರೆ, ಈ ಉದಾನ ನಾಮಕ ವಾಯುವನ್ನ ತಂದು ಇಟ್ಟು ಬಿಟ್ರೆ ನಾವು ಅವನು ಏನ್ ಎಲ್ಲಿ ಕರ್ಕೊಂಡು ಹೋಗ್ತಾನೆ? ಹಂಸ ಸೊಳಾದ್ರೆ ಅದೇ ನೋಡಿದ್ದೀವಿ, ಅವನ ಗಮನ ಆಗಮನವನ್ನ ನೋಡು, ಅವನನ್ನ ನೋಡು ಅಂತ ಹೇಳಿದ್ದಾರೆ. ಅವನನ್ನ ನೋಡು ಅಂದ್ರೆ ಅವನನ್ನ ಹಿಡ್ಕೋ ಅಂತ ಹೇಳಿದ್ದಾರೆ. ಇಲ್ಲಿ ಉದಾನ ನಾಮಕ ವಾಯುವನ್ನ ಹಿಡ್ಕೊಂಡು ಊಟ ಮಾಡಿದ್ರೆ ಅವನು ಎಲ್ಲಿ ಕರ್ಕೊಂಡು ಹೋಗ್ತಾನೆ? ಉದಾನ ಉತ್ಸುನಾಕನಾದಂತ ಆ ಭಗವಂತನ ಕಡೆ ನಮ್ಗೆ ಕರ್ಕೊಂಡು ಹೋಗ್ತಾನೆ. ನಾವು ಊಟ ಮಾಡಿದನ್ನ, ನಾವು ನೋಡಿದ ರೂಪ, ನಾವು ಕೇಳಿದ ಪ್ರತಿ ಶಬ್ದ, ಕೆಟ್ಟ ಶಬ್ದವೇ ಆಗಲಿ, ಕೆಟ್ಟ ಶಬ್ದ ಬಂದಾಗ ನಾವು ಏನ್ ಹೇಳ್ತೀವಿ? ಯಾರೋ ಏನೋ ಹೇಳಿದ್ರು, ಅಯ್ಯೋ ಅವ್ರ ಅಂತ ಅದಾಯ್ತು, ನಾರಾಯಣ ನಾರಾಯಣ ಯಾಕೆ ಯಾಕೆ ಹೇಳ್ತೀವಿ? ಆ ಶಬ್ದಗಳು ಭಗವಂತನಿಗೆ ಅರ್ಪಣ, ಅದು ಭಗವಂತನ ಪರವಾಗಿ ಆ ಕೆಟ್ಟದೂ ನಮ್ಗೆ ಒಳ್ಳೇದಾಗಲಿ, ಕೇಳುವ ಮೂಲಕವಾಗಿ ಒಳ್ಳೇದಾಗಲಿ ಅಂತ ನಾರಾಯಣ ನಾರಾಯಣ ಅಂತ ಹೇಳ್ತೀವಿ. ಹೀಗೆ ಅಲ್ಲಿ ನಾರಾಯಣ ಹೇಳುವಾಗಲೂ ಉದಾನ ನಾಮಕ ವಾಯುವನ್ನ ಚಿಂತನೆ ಮಾಡಿ ಮಾಡಿದ್ರೆ ನಮ್ಮಲ್ಲಿ ಎಲ್ಲವೂ ಈ ಅನ್ನ ಶ್ರೇಷ್ಠವಾದ ಅನ್ನ ಆಯ್ತಂತ, ಈ ಅನ್ನವನ್ನ ಭಗವಂತ ಸ್ವೀಕಾರ ಮಾಡೋಣಂತ. ಹೇಗೆ ಈ ಅನುಭವ ಬರ್ಬೇಕಂದ್ರೆ ನುಡಿದು ನುಡಿಸುವ ಅಂತ ಹೇಳಿದಾಗ, ಅದಕ್ಕೆ ಹೇಳ ಅಹಮನ್ನ ಮಾತ್ರ ಕೇಳಿರ್ತೀರ ವೇದಗಳೆಲ್ಲ ಹೇಳುವಾಗ, ಅಹಮನ್ನ ನಾನೇ ದೇವರಿಗೆ ಸುತ್ತಾದೆ, ದೇವರು ನನ್ನನ್ನ ಸ್ವೀಕಾರ. ಅನ್ನ ಅಂದ್ರೆ ಏನು? ಒಳಗೆ ನಾವು ತಕ್ಕೊಳ್ಳೋದು ಸ್ವೀಕಾರ. ಆ ಸ್ವೀಕಾರ ಭಗವಂತ ನನ್ನನ್ನ ಕೊನೆಯಲ್ಲಿ ಸ್ವೀಕಾರ ಮಾಡಿಬಿಟ್ಟ, ನಾನು ದೇವರಿಗೆ ಒಂದು ಸುತ್ತ ಆಗಿಬಿಟ್ಟೆ ಅಂತ ಹೇಳಿ ಅವನೇ ಅನ್ನ. ಯಾಕೆಂದ್ರೆ ಅನ್ನವನ್ನ ಅವಲಂಬಿಸಿ ನಾವಿದ್ದೀವಿ, ಅನ್ನದಿಂದ ನಾವು ಬದುಕ್ತಾ ಇದ್ದೀವಿ. ಸೊ ಅಲ್ಲಿ ಉದಾನ ನಾಮಕನನ್ನ ಚಿಂತನೆ ಮಾಡಬೇಕು ಎಂಬುದಲ್ಲಿ ಕೃಷ್ಣಾರ್ಪಣಮಸ್ತು.